ಸಂಧಿಯಲ್ಲೇ ನಾವು ಲ್ಯಾಬ್ಸ್ ಲ್ಯಾಬ್ಸ್ ನಲ್ಲಿ ನೋಡಿದ್ದು ಅದು ಕಂಟಿನ್ಯೂ ಮಾಡೋಣ. ಹರಿಕಥಾ ಅಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಪರಿಚ್ಛೇದ ತ್ರಯ ಪ್ರಕೃತಿಯೊಳಗಿರು ತಿಹನು ವಿಶ್ವಾದಿ ರೂಪವ ಧರಿಸಿ ಆತ್ಮಾದಿತ್ರಿ ರೂಪವ ಈಶನ ತ್ರಯದಿ ಸುರುಚಿ ಜ್ಞಾನಾತ್ಮಸ್ವರೂಪದಿ ತುಡಿಯ ನಾಮಕ ವಾಸುದೇವನ ಸ್ಮರಿಸು ಮುಕ್ತಿ ಸುಖ ಪ್ರದಾಯಕ ನೀತನಹುದೆಂದು. ಇದು ಸಂಸಾರಾವಸ್ಥೆ ಮುಕ್ತಾವಸ್ಥೆ ಬಿಂಬ ಪ್ರತಿಬಿಂಬ ಸಂಧಿ. ಭಗವಂತ ಯಾವಾಗಲೂ ಸಂಸಾರದಲ್ಲಿಯೂ ಅವನು ಬಿಂಬ, ನಾವು ಪ್ರತಿಬಿಂಬರು. ಮೋಕ್ಷದಲ್ಲಿಯೂ ಅವನು ಬಿಂಬ, ನಾವು ಪ್ರತಿಬಿಂಬರು. ಅವನು ಸಂಸಾರದಲ್ಲಿ ಕೆಲವು ರೂಪಗಳಿಂದ ನಮಗೆ ಸಂಸಾರಕ್ಕೆ ಯೋಗ್ಯವಾದ ಕಾರ್ಯಗಳನ್ನು ನಮ್ಮಿಂದ ಮಾಡಿಸುತ್ತಾನೆ. ಮುಕ್ತಿಗೆ ಹೋದ ಮೇಲೂ ಅವನು ನಮಗೆ ಬಿಂಬರೂಪನಾಗಿ ಅಲ್ಲಿ ನಮಗೆ ಏನು ಮಾಡಬೇಕು ಅದು ಮಾಡಿಸ್ತಾನೆ. ಅದನ್ನು ಇಲ್ಲಿ ಪರಿಚ್ಛೇದ ತ್ರಯ ಸತ್ವರಸ್ತ ಪ್ರಾಕೃತಿಕ ಗುಣಗಳು, ಆ ಪರಿಚ್ಛೇದಗಳು ಅಂದ್ರೆ ಮೂರು ಲೇಯರ್ಸ್ ಯಾವ್ದಿದೋ ಅದನ್ನು ಪರಿಚ್ಛೇದಗಳಂತ ಕರೀತಾರೆ. ಆ ಪರಿಚ್ಛೇದ ಜೀವನ ಮೇಲಿರುವಂತಹ ಆವರಣಗಳು, ಅವು ಮೂರು ಏನು ಸತ್ವ ರಜಸ್ತಮೋ ಗುಣಗಳು. ಸೊ ಇದು ಈ ಪರಿಚ್ಛೇದ ತ್ರಯ ಇರುವಂತಹ ಪ್ರಕೃತಿಯೊಳಗೆ ಅಂದ್ರೆ ಪ್ರಕೃತಿ ಸಂಕೇತಕವಾದ ಗುಣತ್ರಯಾತ್ಮಕವಾದಂತಹ ಸತ್ವರಜಸ್ತಮೋ ಗುಣಗಳಿಂದ ನಿರ್ಮಿತವಾದ ಲಿಂಗ ಶರೀರ, ಸತ್ವರಜಸ್ತಮೋ ಗುಣಗಳಿಂದ ನಿರ್ಮಿತವಾದ ಅನಿರುದ್ಧ ಶರೀರ, ಸತ್ವರಜಸ್ತಮೋ ಗುಣಗಳಿಂದ ನಿರ್ಮಿತವಾದಂತಹ ಸ್ಥೂಲ ಶರೀರ, ಮೂರುದರಲ್ಲಿ ಕೂಡ ಸತ್ವರಜಸ್ತಮೋ ಗುಣಗಳು ನಮಗೆ ಆವರಣ ರೂಪಕವಾಗಿದೆ. ಈ ಪರಿಚ್ಛೇದ ತ್ರಯ ಇರುವಂತಹ ಈ ಪ್ರಕೃತಿಯೊಳಗೆ ಭಗವಂತ ಮೂರು ರೂಪಗಳನ್ನು ತಗೊಂಡಿರ್ತಾನೆ ಅಂತೇಳಿ. ವಿಶ್ವ ತೇಜಸ ಪ್ರಾಜ್ಞ, ಇದು ಕೂಡ ಜಾಗೃತ ಸ್ವಪ್ನ ಸುಷುಪ್ತಿ. ನಮಗೆ ಈ ಸಂಸಾರದಲ್ಲಿ ಇರುವಾಗ ಈ ಮೂರು ಲೇಯರ್ಸ್ ಇರುತ್ತೆ, ಮೂರು ಸ್ಥಿತಿಗಳಿರುತ್ತೆ, ಜಾಗೃತಿ ಸ್ವಪ್ನ ಸುಷುಪ್ತಿ. ಮುಕ್ತಿಯಲ್ಲಿ ಅಲ್ಲಿ ಜಾಗೃತ ಸ್ವಪ್ನ, ಮುಕ್ತಿಯಲ್ಲಿ ಸ್ವಪ್ನಾವಸ್ಥೆ ಇಲ್ಲ, ನಿದ್ದೆ ಇಲ್ಲ, ಸುಷುಪ್ತಿ ಇಲ್ಲ, ಇದ್ಯಾವುದು ಮುಕ್ತಿಯಲ್ಲಿಲ್ಲ ಮೋಕ್ಷದಲ್ಲಿ. ಇವೆಲ್ಲವೂ ಕೂಡ ಸಂಸಾರದಲ್ಲಿ ಇರುವಂತಹದ್ದು. ಈ ವಿಧವಾಗಿ ಸಂಸಾರದಲ್ಲಿ ಇರುವಂತಹ ಈ ಮೂರು ಅವಸ್ಥೆಗಳಿಗೆ ಸಂಬಂಧಪಟ್ಟ ಭಗವದ್ ರೂಪಗಳು, ವಿಶ್ವದೇಶ ಪ್ರಾಜ್ಞ ರೂಪಗಳು, ಈ ಮೂರು ಗುಣಗಳ ಒಳಗೂ ಕೂಡ ಸತ್ವರಸ್ತಮ ಗುಣಗಳಿಗೆ ಒಳಗೆ ಭಗವಂತ ಈ ಮೂರು ರೂಪಗಳಿಂದ ಇದ್ದು ನಮ್ಮನ್ನು ನಿಯಮನ ಮಾಡ್ತಾನೆ. ನಾವು ಇದು ಎರಡು ವಿಧವಾಗಿ ಚಿಂತನೆ ಮಾಡಬಹುದು. ಏನಂತ ಹೇಳಿದ್ರೆ ಸತ್ವ ರಜಸ್ತಮ ಒಂದೊಂದು ಗುಣದಲ್ಲಿ ಒಂದಂದ್ರೆ ಸತ್ವ ಗುಣದಲ್ಲಿ ಭಗವಂತನ ವಿಶ್ವ ರೂಪ, ರಜೋ ಗುಣದಲ್ಲಿ ತೈಜಸ ರೂಪ, ತಮೋ ಗುಣದಲ್ಲಿ ಪ್ರಾಜ್ಞ ರೂಪ ಅಂತಲೂ ಚಿಂತನೆ ಮಾಡಬಹುದು. ಇಲ್ಲ, ವಿಶ್ವದೇಶ ಪ್ರಾಜ್ಞ ಮೂರು ರೂಪಗಳಿಂದಲೂ ಮೂರು ಗುಣಗಳು, ಅಂದ್ರೆ ಸತ್ವಗುಣದಲ್ಲಿಯೂ ವಿಶ್ವದೇಶ ಪ್ರಾಜ್ಞ, ರಜೋಗುಣದಲ್ಲಿಯೂ ವಿಶ್ವದೇಶ ಪ್ರಾಜ್ಞ, ತಮೋ ಗುಣದಲ್ಲಿಯೂ ವಿಶ್ವದೇಶ ಪ್ರಾಜ್ಞ, ಹಾಗೆಯೂ ಅರ್ಥ ಚಿಂತನೆ ಮಾಡಬಹುದು. ಎರಡು ವಿಧವಾದಂತಹ ಚಿಂತನೆ ಸ್ಥಾನವನ್ನು ನಾವು ಮಾಡಬಹುದು. ಈ ವಿಧವಾಗಿ ಈ ಮೂರು ರೂಪಗಳಿಂದ ಈ ಮೂರು ಗುಣಗಳನ್ನು ನಿಯಮನ ಮಾಡ್ತಾ, ನಮ್ಮ ಮೂರು ಅವಸ್ಥೆಗಳನ್ನು ನಿಯಮನ ಮಾಡ್ತಾ, ಈ ಭಗವಂತನ ಮೂರು ರೂಪಗಳು ಸಂಸಾರದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ರೂಪವ ಧರಿಸಿ ಆತ್ಮ ಆದಿತ್ಯ ರೂಪವ ಈಶನತ್ರಯದಿ. ಇದೇ ವಿಧವಾಗಿ ಆತ್ಮ, ಅಂತರಾತ್ಮ, ಪರಮಾತ್ಮ ಅನ್ನುವ ಮೂರು ರೂಪಗಳು, ಆತ್ಮ ಅಂತರಾತ್ಮ ಪರಮಾತ್ಮ ಅನ್ನುವ ಮೂರು ರೂಪಗಳು, ಮೂರು ಈಶನಗಳು, ಮೂರು ತ್ರೀ ಕೈಂಡ್ಸ್ ಆಫ್ ಡಿಸೈರ್ಸ್. ಅದು ಏನು ಅಂತ ಹೇಳಿದರೆ ದಾರೇಶನ, ವಿತ್ತೇಶನ, ಪುತ್ರೇಶನ. ಇದು ಕೂಡ ಹಾಗೆ ನಾವು ಎರಡು ವಿಧವಾಗಿ ಚಿಂತನೆ ಮಾಡಬಹುದು. ಏನಂತ ಹೇಳಿದ್ರೆ ಈ ಆತ್ಮ ಅಂತರಾತ್ಮ ಪರಮಾತ್ಮ ಅನ್ನುವ ಮೂರು ರೂಪಗಳು ಮೂರು ಈಶನಗಳು, ಅಂದ್ರೆ ಪುತ್ರೇಶನದಲ್ಲಿ ಆತ್ಮ ಅಂತರಾತ್ಮ ಪರಮಾತ್ಮ, ಅದೇ ವಿಧವಾಗಿ ದಾರೇಶನದಲ್ಲಿಯೂ ಆತ್ಮ ಅಂತರಾತ್ಮ ಪರಮಾತ್ಮ, ಪುತ್ರೇಶನ ವಿತ್ತೇಶನದಲ್ಲಿಯೂ ಕೂಡ ಆತ್ಮ ಅಂತರಾತ್ಮ. ಸೊ ಈಗ ಒಂದೊಂದಕ್ಕೂ ಒಂದೊಂದು ತಕೋಬಹುದು, ಇಲ್ಲ ಮೂರಲ್ಲಿ ಮೂರು ಅಂತ ಒಂದೊಂದಕ್ಕೊಂದು ತಕೋಬೇಕಂತ ಹೇಳಿದ್ರೆ ಆತ್ಮ ದಾರೇಶನ, ಮೊದಲು ಹೆಂಡತಿ ಇಲ್ಲ ಗಂಡ, ಹೆಂಡತಿ ಬೇಕಂತ, ಗಂಡಸರಿಗೆ ಹೆಂಡತಿ ಬೇಕು, ಹೆಂಗಸರಿಗೆ ಗಂಡ ಬೇಕಂತ ಹೇಳಿ ಮೊದಲು ದಾರೇಶನ ಬರುತ್ತೆ. ಇದು ಮೊದಲು ಆತ್ಮರೂಪನಾದ ಭಗವಂತ, ಆತ್ಮನಾಮಕನಾದ ಭಗವಂತ ದಾರೇಶನ ಕೊಡ್ತಾನೆ. ಕೊಟ್ಟು ಆ ಹೆಂಡತಿ ಇಲ್ಲ ಗಂಡ ಬಂದ ಮೇಲೆ ಆಮೇಲೆ ಸಂಸಾರ ನಡೆಯಲಿಕ್ಕೆ ವಿತ್ತೇಶನ, ಧನ ಸಂಪಾದನೆ ಮಾಡಬೇಕು, ದುಡ್ಡು ವಿತ್ತದ ಇಚ್ಛೆ, ಧನ ಸಂಪಾದನೆ ಮಾಡಬೇಕನ್ನುವ ಇಚ್ಛೆ, ಅದು ಅಂತರಾತ್ಮ ನಾಮಕನಾದ ಭಗವಂತ ಆ ವಿತ್ತೇಶನವನ್ನು ಕೊಡ್ತಾನೆ ಅಂತೇಳಿ. ಪುತ್ರೇಶನ ಮಕ್ಕಳು, ಸಂಸಾರ ಅದು ಹೆಂಡತಿ ಮಕ್ಕಳು ಎಲ್ಲ, ಹೆಂಡತಿ ಗಂಡ ಎಲ್ಲ ಬಂದ ಮೇಲೆ ದುಡ್ಡು ಎಲ್ಲ ಬಂದ ಮೇಲೆ ಸಂಸಾರ ಸಿಗ್ಲ ಅಂತ ಪುತ್ರೇಶನ ಮಕ್ಕಳು ಪಡೆಯಬೇಕನ್ನುವ ಇಚ್ಛೆ, ಪುತ್ರೇಶನ ಬರುತ್ತೆ. ಇದು ಪರಮಾತ್ಮ ರೂಪನಾದ ಭಗವಂತ ಇದನ್ನು ಕೊಡ್ತಾನೆ ಅಂತೇಳಿ. ಈ ವಿಧವಾಗಿ ಆತ್ಮ ಅಂತರಾತ್ಮ ಪರಮಾತ್ಮ ಒಂದೊಂದಕ್ಕೂ ಒಂದು ಸಪರೇಟ್ ಆಗಿ ತಗೊಂಡಿಲ್ಲ, ಒಟ್ಟಿಗೆ ಮೂರು. ದಾರೇಶನದಲ್ಲಿಯೂ ಆತ್ಮ ಅಂತರಾತ್ಮ ಪರಮಾತ್ಮ, ವಿತ್ತೇಶನದಲ್ಲಿಯೂ ಆತ್ಮ ಅಂತರಾತ್ಮ ಪರಮಾತ್ಮ, ಪುತ್ರೇಶನದ ಆತ್ಮ ಅಂತರಾತ್ಮ ಪರಮಾತ್ಮ ಅಂತಲೂ ತಗೋಬಹುದು. ಇಲ್ಲ, ದಾರೇಶನದಲ್ಲಿ ಆತ್ಮ, ವಿತ್ತೇಶನದಲ್ಲಿ ಅಂತರಾತ್ಮ, ಪುತ್ರೇಶನದಲ್ಲಿ ಪರಮಾತ್ಮ. ಈ ವಿಧವಾಗಿ ಮೂರು ರೂಪಗಳು ಇದ್ದು ಭಗವಂತ, ಇದು ಕೂಡ ಸಂಸಾರಾವಸ್ಥೆಗೆ ಸಂಬಂಧಪಟ್ಟದ್ದು. ಮೋಕ್ಷಕ್ಕೆ ಹೋದ ಮೇಲೆ ಮೋಕ್ಷದಲ್ಲಿ
ಈ ವಿತ್ತೇಷಣ ಇರೋದಿಲ್ಲ, ದಾರೇಷಣ, ಈ ಈಶನ ತ್ರಯ ಅನ್ನೋದು ಮೋಕ್ಷದಲ್ಲಿ ಇರೋದಿಲ್ಲ. ಸೊ ಈ ವಿಧವಾಗಿ ಈ ಭಗವಂತನ ವಿಶ್ವಾದಿ ರೂಪಗಳಲ್ಲಿರುವ ನಾಲ್ಕು ರೂಪಗಳಲ್ಲಿ ಮೂರು ವಿಶ್ವಾದೇಶ ಪ್ರಾಜ್ಞ ತಗೊಂಡಿದ್ದಾರೆ, ತುರ್ಯ ತಗೊಂಡಿಲ್ಲ. ಅದೇ ವಿಧವಾಗಿ ಆತ್ಮಾದಿ ನಾಲ್ಕು ರೂಪಗಳಲ್ಲಿ ಆತ್ಮ, ಅಂತರಾತ್ಮ, ಪರಮಾತ್ಮ ಮೂರು ತಗೊಂಡಿದ್ದಾರೆ, ಜ್ಞಾನ ತಗೊಂಡಿಲ್ಲ. ಮತ್ತು ಈ ತುರ್ಯಾತ್ಮ ಜ್ಞಾನಾತ್ಮ ಈ ಎಲ್ಲವ ಇವು ಎರಡು ಇರಿ ಬರುತ್ತೆ ಅಂದ್ರೆ ಅದಕ್ಕೆ ನೆಕ್ಸ್ಟ್ ಹೇಳ್ತಾ ಇದ್ದಾರೆ, ಈ ಮೊದಲು ಮೂರು ಪಾದಗಳು ಸಂಸಾರಕ್ಕೆ ಸಂಬಂಧಪಟ್ಟದ್ದು. ಪರಿಚ್ಛೇದತ್ರಯ ಪ್ರಕೃತಿಯೊಳಗಿರುತಿಹನು ವಿಶ್ವಾದಿ ರೂಪವ ಧರಿಸಿ ಆತ್ಮಾದಿತಿ ರೂಪವ ಈಶನತ್ರಯ ಇದೆ ಅನ್ನೋದು ಸಂಸಾರಾವಸ್ಥೆಗೆ ಸಂಬಂಧಪಟ್ಟದ್ದು. ಅದಾದ ಮೇಲೆ ಮುಕ್ತಿಗೆ, ಮೋಕ್ಷಕ್ಕೆ ಹೋದ ಮೇಲೆ ಏನಾಗತ್ತೆ, ಆವಾಗ ಪರಮಾತ್ಮನ ಇನ್ನೊಂದು ರೂಪ ಸುರುಚಿ, ಒಳ್ಳೆ ಪ್ರಕಾಶವಂತವಾದ, ಎಲ್ಲವೂ ಪ್ರಕಾಶವಂತವಾದದ್ದೇ. ಇಲ್ಲಿ ಸುರುಚಿ ಅನ್ನೋದು ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಜ್ಞಾನಾತ್ಮ ಅಂದ್ರೆ ಸರ್ವಪ್ರಕಾಶಕನಾದ ಭಗವಂತ ಜ್ಞಾನಾತ್ಮ ರೂಪದಲ್ಲಿ ನಮ್ಮ ಸ್ವರೂಪಗಳಲ್ಲಿ ನಿಂತು ತುರ್ಯನಾಮಕನಾದ ವಾಸುದೇವ ಅವನಿರ್ತಾನೆ. ಅದು ಹಾಗೆ ಭಗವಂತ ಮೋಕ್ಷದಲ್ಲಿ ಆ ಸಾಧನೆ ಮಾಡಿಸ್ತಾನೆ ಅನ್ನೋದು ನಾವು ಇಲ್ಲಿರುವಾಗ ಅಮುಕ್ತ ಸ್ಥಿತಿಯಲ್ಲಿ ಮೋಕ್ಷ ಸ್ಥಿತಿಯಲ್ಲಿ ಪರಮಾತ್ಮ ಹೇಗೆ ಮಾಡ್ತಾನೆ, ಏನು ಮಾಡ್ತಾನೆ ಅನ್ನುವ ತಿಳುವಳಿಕೆಯನ್ನು ಇಟ್ಟುಕೊಂಡು ಸ್ಮರಣೆ ಮಾಡಬೇಕು. ಅಂದ್ರೆ ಇದು ಮೋಕ್ಷದಲ್ಲಿ ಇರುವ ಭಗವದ್ ರೂಪಗಳಾದರೂ ಸಂಸಾರಾವಸ್ಥೆಯಲ್ಲಿ ಇದು ಸ್ಮರಣೆ ಮಾಡಬೇಕು. ಯಾಕೆ, ಏನು ಸ್ಮರಣೆ ಯಾಕೆ ಮಾಡಬೇಕು, ಮುಕ್ತಿ ಸುಖ ಪ್ರದಾಯಕನು ಈತನು ಅಹುದು ಎಂದು. ಈ ಜ್ಞಾನಾತ್ಮ ನಾಮಕ ಪರಮಾತ್ಮ, ಅದೇ ವಿಧವಾಗಿ ತುರ್ಯ ನಾಮಕನಾದ ವಾಸುದೇವ, ಮುಕ್ತಿ ಪ್ರದಾಯಕನಾದ ಭಗವದ್ ರೂಪ, ಈ ರೂಪ ನಮಗೆ ಮೋಕ್ಷವನ್ನು ಕೊಟ್ಟು ಮೋಕ್ಷದಲ್ಲಿ ಸುಖವನ್ನು ಕೊಡುವಂತಹ ರೂಪ. ಮುಕ್ತಿ ಸುಖ ಪ್ರದಾಯಕನು ಈತನು, ಈ ಭಗವಂತ ಈ ಜ್ಞಾನಾತ್ಮ ತುರ್ಯ ನಾಮಕ ರೂಪಗಳಿಂದ ಮಾಡ್ತಾನೆ ಅನ್ನುವ ಸ್ಮರಣೆಯನ್ನು ನಾವು ಸಂಸಾರದಲ್ಲಿ ಮಾಡಿದಾಗ ಭಗವಂತ ನಮ್ಮನ್ನು ಒಲಿತಾನೆ. ಏನು, ಮೋಕ್ಷದ ಸ್ಥಿತಿಗೆ ಕರ್ಕೊಂಡು ಹೋಗಲಕ್ಕೆ ಬೇಕಾದ ಜ್ಞಾನ ಪ್ರದಾನ ಮಾಡ್ತಾನೆ. ಜ್ಞಾನಾತ್ಮ ಆದ ಜ್ಞಾನ ಕೊಡ್ತಾನೆ, ಮೋಕ್ಷಕ್ಕೆ ಬೇಕಾದ ಜ್ಞಾನ ಕೊಡ್ತಾನೆ, ವಾಸುದೇವ ಮೋಕ್ಷ ಸ್ಥಿತಿಯನ್ನು ಕೊಡ್ತಾನೆ, ತುರ್ಯ ನಾಮಕ ಭಗವಂತ ಮೋಕ್ಷದಲ್ಲಿ ಸುಖವನ್ನು ಕೊಡ್ತಾನೆ. ಹೀಗೆ ಮೋಕ್ಷದಲ್ಲಿ ನಡೆಯುವಂತಹ ನೆಕ್ಸ್ಟ್ ಮೂರು ಪಾದಗಳು ಮೋಕ್ಷಸ್ಸು ಸ್ಥಿತಿಯನ್ನು ಹೇಳುವಂತಹದ್ದು. ಸುರುಚಿ ಜ್ಞಾನಾತ್ಮ ಸ್ವರೂಪದಿ ತುರ್ಯ ನಾಮಕ ವಾಸುದೇವನ ಸ್ಮರಿಸು ಮುಕ್ತಿ ಸುಖ ಪ್ರದಾಯಕ ನೀತನಹುದೆಂದು ಅಂತೇಳಿ ಅದನ್ನು ನೋಡಿದ್ವಿ. ಸ್ವಲ್ಪ ಸಂಕ್ಷಿಪ್ತವಾಗಿ ಒಂದು ಸ್ವಲ್ಪ ಇನ್ನು ಸ್ವಲ್ಪ ನೋಡಿದ್ವಿ ವಿಸ್ತಾರವಾಗಿ. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ಕಮಲ ಸಂಭವ ಜನಕ ಜಡದಂಗಮರೊಳಗೆ ನೆಲೆಸಿದ್ದು ಕ್ರಮದಿ ಕರ್ಮವ ಮಾಡಿ ಮಾಡಿಸು ತಿಪ್ಪ ಬೇಸರದೆ ಕ್ಷಮಕ್ಷಾಮ ಸಮೀಹನಾಹ್ವಯ ಸುಮನಸಾಸುರರೊಳಗೆ ಅಹಂ ಮಮನ ಮಮ ಎಂದಿ ಉಪಾಸನೆ ಜೈವ ಪ್ರಾಂತದಲ್ಲಿ ಅಂತ ಹೇಳಿ. ಇಲ್ಲಿ ಕೆಲವು ಪುಸ್ತಕಗಳಲ್ಲಿ ಕ್ಷಮಕ್ಷಾಮ ಕ್ಷಮೀಹನ ಅಂತ ಹಾಕಿದ್ದಾರೆ. ಅದು ಕ್ಷಮೀಹನ ಅಲ್ಲ ಸಮೀಹನ, ಯಾಕಂದ್ರೆ ಇದು ವಿಷ್ಣು ಸಹಸ್ರನಾಮದಲ್ಲಿ ಕ್ಷಮಕ್ಷಾಮ ಸಮೀಹನ ಯಜ್ಞ ಯಜ್ಯೋಮಯಜ್ಞಸ್ಯ ಅಂತೇಳಿ ನಮಗೆ ಅಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಹೆಸರುಗಳು. ಸೊ ಆ ಹೆಸರುಗಳು ಇಲ್ಲಿ ನಮಗೆ ಆ ಭಗವದ್ ರೂಪಗಳನ್ನು ಚಿಂತನೆ ಮಾಡುವುದಕ್ಕೆ ಬೇಕಾದನ್ನು ಕೊಟ್ಟಿದ್ದಾರೆ. ಕಮಲ ಸಂಭವ ಜನಕ ಅಂತೇಳಿ, ಕಮಲ ಸಂಭವ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು. ಆ ಚತುರ್ಮುಖ ಬ್ರಹ್ಮದೇವರಿಗೆ ಜನಕನಾದವನು ಜನ್ಮ ಕೊಟ್ಟಿದ್ದವನು, ತನ್ನ ಪದ್ಮನಾಭ ಹೊಕ್ಕಳಿಂದ ಬಂದ ಪದ್ಮದಿಂದ ಭಗವಂತ ಚತುರ್ಮುಖ ಬ್ರಹ್ಮನನ್ನು ಹುಟ್ಟಿಸಿದ್ದಾನೆ. ಅಂದ್ರೆ ಚತುರ್ಮುಖ ಬ್ರಹ್ಮನಿಗೆ ಜನ್ಮವನ್ನು ಕೊಟ್ಟು ಆ ಚತುರ್ಮುಖ ಬ್ರಹ್ಮ ಮೂಲಕವಾಗಿ ಸೃಷ್ಟಿ ಕಾರ್ಯವನ್ನು ಮುಂದುವರಿಸುತ್ತಾನೆ ಅಂತೇಳಿ. ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕ್ಷಮ ಕ್ಷಾಮ ಸಮೀಹನ, ಇದು ನಮಗೆ ವಿಷ್ಣು ಸಹಸ್ರನಾಮದಲ್ಲಿ ಕ್ಷಮ ಕ್ಷಾಮ ಸಮೀಹನ ಅನ್ನುವ ಶಬ್ದಗಳು, ಕ್ಷಮ ಅನ್ನೋದು 442, ಕ್ಷಾಮ 443, ಸಮೀಹನ 444. ಸೊ ಇರುವಂತಹದ್ದು 441 ನಕ್ಷತ್ರಿ ಅನ್ನೋದು ಅದಾದ ಮೇಲೆ ಬರುವಂತಹದ್ದು ಕ್ಷಮ ಕ್ಷಾಮ ಸಮೀಹನ ಅನ್ನೋದು. ಆ ಶಬ್ದಗಳನ್ನು ಇಲ್ಲಿ ಹೇಳಿದ್ದಾರೆ. ಸೊ ನಾವು ಈ ಶಬ್ದಗಳು ಕಮಲ ಸಂಭವ ಜನಕ ಜಡ ಜಂಗಮರೊಳಗೆ ಇದ್ದು, ಜಂಗಮ ಅಂದ್ರೆ ಇದು ಮೂವಬಲ್ ಲಿವಿಂಗ್ ಬೀಯಿಂಗ್ಸ್ ಅಂದ್ರೆ ನಮಗೆ ಜೀವರಾಶಿಗಳು ಎಲ್ಲ ಇದೆ, ಜಡಗಳಿದೆ ಜಂಗಮಗಳಿವೆ. ಅಂದ್ರೆ ಜಡರು ಚೇತನರು ಅಂತೇಳಿ, ಜಂಗಮ ಅಂತ ಹೇಳಿದ್ರೆ ಮೂವಿಂಗ್ ಥಿಂಗ್ಸ್ ಆ ಚೇತನಗರು ಅಂತೇಳಿ, ಜಡ ಜಂಗಮ ಅಂತ ಹೇಳಿದ್ರೆ ಜಡ ವಸ್ತುಗಳು ಚೇತನ ವಸ್ತುಗಳು ಅಂತೇಳಿ, ತ್ರಿವಿಧ ಜೀವರಾಶಿಗಳು ಎಲ್ಲವನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಎಲ್ಲರ ಒಳಗೆ ಈ ಬ್ರಹ್ಮದೇವರ ತಂದೆಯಾದಂತಹ ವಾಸುದೇವ ರೂಪ ಭಗವಂತ ತ್ರಿವಿಧ ಜೀವರ ಒಳಗೂ, ಜಡರ ಒಳಗೂ, ಚೇತನ ಒಳಗೂ, ಎಲ್ಲರ ಒಳಗೂ ಕೂಡ ನೆಲೆಸಿದ್ದು, ಆ ಭಗವಂತ ನೆಲೆಸಿದ್ದು ಸ್ವರೂಪದಲ್ಲಿಯೂ ಬಾಹ್ಯ ಸ್ಥೂಲ ದೇಹದಲ್ಲಿಯೂ ಬಿಂಬರೂಪನಾಗಿ ಭಗವಂತ ಇದ್ದು ಏನು ಮಾಡ್ತಾನೆ, ಕ್ರಮ ಯುತ್ಕ್ರಮದಿ ಕರ್ಮವ ಮಾಡಿ ಮಾಡಿಸುತ್ತಿಪ್ಪ ಬೇಸರದೆ. ಭಗವಂತನಿಗೆ ಬೇಸರ ಇಲ್ಲ, ಅವನು ಜ್ಞಾನಾನಂದ ಸ್ವರೂಪನಾದ ಕಾರಣದಿಂದ ಎಲ್ಲವನ್ನೂ ಅವನು ಮಾಡಿದಾಗ ಅವನಿಗೆ ಬೇಸರ ಅನ್ನೋದೇ ಇಲ್ಲ. ಬೇಸರ ಅನ್ನೋದು ಸಂಸಾರಕ್ಕೆ ಸಂಬಂಧಪಟ್ಟದ್ದು. ಅವನು ನಿತ್ಯ ಮುಕ್ತನಾದ, ಮುಕ್ತಿ ಪ್ರದಾಯಕನಾದ, ಸರ್ವಸ್ವತಂತ್ರನಾದ ಭಗವಂತನಿಗೆ ಬೇಸರ ಅನ್ನೋದು ಇಲ್ಲವೇ ಇಲ್ಲ. ಅವನು ಅಂದ್ರೆ ಏಕರೀತಿಯಲ್ಲಿ ಯಾವಾಗಲೂ ಕೂಡ ಅವನು ಏನು ಮಾಡ್ತಾನೆ, ಕ್ರಮ ವ್ಯುತ್ಕ್ರಮದಿ ಕರ್ಮವ ಮಾಡಿ ಮಾಡಿಸ್ತಪ್ಪ. ಏನು ಕ್ರಮದಲ್ಲಿ ಮಾಡುವುದು, ವ್ಯುತ್ಕ್ರಮದಲ್ಲಿ ಮಾಡುವುದು ಅಂದ್ರೆ ಏನು, ಕರ್ಮಗಳನ್ನು ಮಾಡಿ ಮಾಡಿಸುವುದು. ಅಂದರೆ ಜೀವ ಸ್ವರೂಪಕ್ಕೆ ತಕ್ಕಂತೆ ಎಲ್ಲ ಕ್ರಮಗಳನ್ನು ಮಾಡಿಸ್ತಾನೆ ಭಗವಂತ. ಆದ್ರೆ ಸ್ವರೂಪಕ್ಕೆ ತಕ್ಕಂತೆ ಮಾಡಿಸ್ತಾನೆ ಅಂತ ಹೇಳಿದಾಗ ಸ್ವರೂಪ ಭೂತವಾಗಿರುವಂತಹ ವಿಶೇಷಗಳು ಏನಿದೆ, ಅಂದ್ರೆ ಉದಾಹರಣೆಗೆ ಒಂದು ತಗೊಂಡು ಎಕ್ಸಾಂಪಲ್ ತಗೊಂಡ್ರೆ, ಮುಕ್ತಿ ಯೋಗ್ಯನಾದ ಜೀವ ಅಜಾಮಿಳ, ನಿಮ್ಗೆಲ್ಲ ಗೊತ್ತಾಗ ಅಜಾಮಿಳ ಮುಕ್ತಿ ಯೋಗ್ಯನಾದ ಸಾತ್ವಿಕ ಜೀವ. ಆದ್ರೂ ಕೂಡ ಅಜಾಮಿಳ ಸಂಸಾರ ಕೆಲವು ಪಾಪ ಕಾರ್ಯಗಳನ್ನು, ತಪ್ಪು ಕಾರ್ಯಗಳನ್ನು ಮಾಡ್ತಾನೆ. ಅದು ಸ್ವಭಾವದಲ್ಲಿ ನಿಂತಿದೆ, ಪ್ರಾರಬ್ಧ ಕರ್ಮಾನುಸಾರ ಬರುತ್ತೆ. ಯಾಕಂದ್ರೆ ಶುದ್ಧ ಸಾತ್ವಿಕ ಸ್ವಭಾವ ಯಾರಿಗೂ ಇಲ್ಲ, ಎಲ್ಲ ಜೀವರಾಶಿಗಳು ಮಿಶ್ರವಾದ ಸ್ವಭಾವ ಇರುತ್ತೆ. ಸೊ ಅವರು ಮೋಕ್ಷ ಯೋಗ್ಯರಾದರೂ ಕೂಡ ಆ ಸ್ವಭಾವದಲ್ಲಿಯೇ ಇರುವಂತಹ, ಅವರವರಿಗೆ ಇರುವಂತಹ ಆ ರಜೋತಮೋ ಗುಣ ಭಾಗಗಳು ಯಾವ್ದಿದೋ ಅದರಿಂದ ಕರ್ಮಗಳನ್ನು ಮಾಡಿಸ್ತಾನೆ. ಅದು ಸ್ವಭಾವಕ್ಕೆ ತಕ್ಕಂತೆ, ಅವನು ಮೋಕ್ಷ ಯೋಗ್ಯ ಜೀವಿ, ಅದು ಕ್ರಮದಿಂದ ಮಾಡುವುದ್ರೆ ಅವನು ಮಾಡುವ ಒಳ್ಳೆ ಕೆಲಸ. ಮೋಕ್ಷ ಯೋಗ್ಯ ಜೀವಿಯಿಂದ ಒಳ್ಳೆ ಕೆಲಸಗಳನ್ನು ಮಾಡುವುದು ಕ್ರಮ. ಮೋಕ್ಷ ಯೋಗ್ಯನಾದ ಜೀವಿ ಆದರೂ ಕೂಡ ಏನೋ ಒಂದು ಪಾಪ ಪ್ರಾರಬ್ಧ ಅನುಕಾರ ಅನುಗುಣವಾಗಿ ಪಾಪ ಕಾರ್ಯಗಳನ್ನು ಮಾಡಿಸ್ತಾನೆ. ಅದು ವ್ಯುತ್ಕ್ರಮದಿಂದ, ಅಂದ್ರೆ ಸ್ಪಷ್ಟವಾಗಿ ಸ್ವಭಾವಕ್ಕೆ ಅನುಗುಣವಾಗಿ ಕಾಣಿಸುವಂತಹ ಕಾರ್ಯಗಳು ಮಾಡಿಸೋದು, ಸ್ಪಷ್ಟವಾಗಿ ಸ್ವಭಾವಕ್ಕೆ ವಿರುದ್ಧ ಅಂತ ತೋರುತ್ತೆ. ಅಂದ್ರೆ ಅದು ಸ್ವಭಾವದಲ್ಲಿ ಎಂಬಡೆಡ್, ಆದ್ರೂ ಕೂಡ ಓ ಮುಕ್ತಿ ಯೋಗ್ಯ ಜೀವ ಇದು ಹಾಗೆ ತಪ್ಪು ಕೆಲಸ ಮಾಡ್ತಾ ಇದೆ ಅಂದ್ರೆ ಅದು ಸಂಸಾರಾವಸ್ಥೆಯಲ್ಲಿ ಇರುವಾಗ ಅವರಲ್ಲಿರುವಂತಹ ಗುಣಗಳಿಗೆ ಸಂಬಂಧಪಟ್ಟು ಅದು ವ್ಯುತ್ಕ್ರಮದಿಂದ ಮಾಡುವುದು. ಅಂದ್ರೆ ಸ್ಪಷ್ಟವಾಗಿ ಸ್ವಭಾವಕ್ಕೆ ಅನುಗುಣವಾಗಿ ಇರದೆ ಸ್ವರೂಪಕ್ಕೆ ಬೇರೆಯಾಗಿ ಇದ್ದಂತೆ ತೋರುವಂತಹದ್ದು, ಅವರಿಗಿರುವಂತಹ ಪ್ರಕೃತಿ ಸಂಬಂಧದಿಂದ ಆ ಕಾರ್ಯಗಳನ್ನು ಮಾಡಿಸ್ತಾನೆ. ಈ ವಿಧವಾಗಿ ಕ್ರಮ ವ್ಯುತ್ಕ್ರಮದಿ ಕರ್ಮವ ಮಾಡಿ ಮಾಡಿಸುತ್ತಿಪ್ಪ ಬೇಸರದೆ ಅಂತೇಳಿ. ಆ ಮಾಡಿಸಿರುವಂತಹ ಭಗವಂತನ ರೂಪಗಳು ಯಾವುದು ಅಂದ್ರೆ ಕ್ಷಮ ಕ್ಷಾಮ ಸಮೀಹನಃ ಅನ್ನುವ ಹೆಸರು ಉಳ್ಳವನು ಭಗವಂತ. ಈ ವಿಷ್ಣು ಸಹಸ್ರನಾಮದಲ್ಲಿರುವಂತಹ ಕ್ಷಮ ಕ್ಷಾಮ ಸಮೀಹನ ಅನ್ನುವ ಆಹ್ವಯ ಅಂದ್ರೆ ಹೆಸರು ಉಳ್ಳವನು. ಈ ಹೆಸರುಗಳಿಂದ ಕರೆಯಲ್ಪಡುವ ಭಗವಂತ, ಕ್ಷಮ ಕ್ಷಾಮ ಸಮೀಹನ ಅನ್ನುವ ಹೆಸರುಗಳಿಂದ ಕರೆಯಲ್ಪಡುವ ಭಗವದ್ ರೂಪಗಳನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಏನು ಈ ಅರ್ಥಗಳ ಸ್ವಲ್ಪ ಕೆಲವು ಅರ್ಥಗಳನ್ನು ನೋಡೋಣ, ಆಮೇಲೆ ವಿಸ್ತಾರವಾಗಿ ನಾವು ವಿಶ್ವಾಸನ ಮಾಡುವಾಗ ಪೂರ್ಣ ಎಲ್ಲ ಅರ್ಥಗಳನ್ನು ನೋಡೋಣ. ಬಟ್ ಈಗ ಸಂಕ್ಷೇಪವಾಗಿ ನಮಗೆ ಸ್ವಲ್ಪ ಮಟ್ಟಿಗೆ ತಿಳಿಯುವುದಕ್ಕೆ ಕೆಲವು ಅರ್ಥಗಳ ಚಿಂತನೆಯನ್ನು ಮಾತ್ರ ಮಾಡೋಣ. ಕ್ಷಮ ಅಂದ್ರೆ ಕ್ಷಮ ಅನ್ನುವ ಶಬ್ದ ಸಂಸ್ಕೃತದಲ್ಲಿ ಸಮರ್ಥ ಅಂತೇಳಿ, ಕೇಪಬಲ್ ಅನ್ನುವ ಅರ್ಥ ಕೊಡುತ್ತೆ. ಭಗವಂತ ಸಮರ್ಥನಾದವನು. ಕ್ಷಮ ಏನು? ಕ್ಷಮ ಅವನು ಸಮರ್ಥ. ಯಾವುದಕ್ಕೆ ಸಮರ್ಥ? ಸರ್ವ ಕಾರ್ಯಗಳಲ್ಲಿಯೂ ಸಮರ್ಥನಾಗಿದ್ದಾನೆ. ಅದಕ್ಕೆ ಸರ್ವ ಕಾರ್ಯೇಶು ಶಕ್ತತ್ವಾದ ಕ್ಷಮ ಅಂತೇಳಿ. ವಿಧವಾಗಿ ಎಲ್ಲ ಕಾರ್ಯಗಳಲ್ಲಿಯೂ ಸಮರ್ಥನಾಗಿರುವ ಕಾರಣದಿಂದ ಅವನಿಗೆ ಕ್ಷಮ ಅಂತ ಕರೀತಾರೆ. ಅದೇ ವಿಧವಾಗಿ ಕ್ಷಮ ಅಂತ ಹೇಳಿದ್ರೆ ಇನ್ನೊಂದು ಅರ್ಥ ಏನಂದ್ರೆ ಕ್ಷಮ ಮಾಡುವನು. ಎಕ್ಸ್ಕ್ಯೂಸ್, ಭಕ್ತರು ಮಾಡುವ ಅಪರಾಧಗಳನ್ನು ಸಹನ ಮಾಡ್ತಾನೆ, ಕ್ಷಮ ಮಾಡ್ತಾನೆ, ಆದ ಕಾರಣ ಕ್ಷಮ ಅಂತೇಳಿ. ಇಲ್ಲ, ಕ್ಷಮ ಅಂತ ಹೇಳಿದರೆ ಕ್ಷ ನಾನಾ ವಿಧವ, ಕ್ಷ ಅಂದ್ರೆ ನಾನಾ ವಿಧತ್ವವನ್ನು ಹೇಳುವಂತಹದ್ದು. ಕ್ಷ ಅದನ್ನು ಮಾ, ಕ್ಷ ಅಂದ್ರೆ ನಾನಾ ವಿಧವಾದ ಪದಾರ್ಥಗಳನ್ನು ಅದರ ವಿಶೇಷಕ್ಕೆ ತಗ್ಗಂತೆ ಮಾತಿ, ಮಾ ಅಂದ್ರೆ ಮಾತಿ, ಮಾತಿ ನಿರ್ಮಾತಿ, ನಿರ್ಮಾಣ ಮಾಡು ಅಂದ್ರೆ ವಿವಿಧ ವಸ್ತುಗಳಲ್ಲಿರುವ ಅದರ ವಿಶೇಷಗಳಿಗೆ ತಕ್ಕಂತೆ ಅದರ ವಸ್ತುಗಳ ಬೇಕಾದ ವಿಶೇಷಗಳನ್ನು ನಿರ್ಮಾಣ ಮಾಡ್ತಾನೆ, ಆದ ಕಾರಣ ಅವನು ಕ್ಷಮ ಅಂತೇಳಿ. ಇಲ್ಲ, ಕ್ಷಮ ಅಂತ ಹೇಳಿದರೆ ಕ್ಷ ಅಂದ್ರೆ ಕ್ಷೇಮ, ಮಾತಿ ನಿರ್ಮಾತಿ, ಕ್ಷೇಮವನ್ನು ಅಂದ್ರೆ ಅವರವರಿಗೆ ಬೇಕಾದ ಕ್ಷೇಮ ಸ್ಥಿತಿಯನ್ನು, ವೆಲ್ಫೇರ್, ಕ್ಷೇಮವನ್ನು ಕೊಡ್ತಾನಾದ ಕಾರಣ ಅವನು ಕ್ಷಮ ಅಂತೇಳಿ. ಇಲ್ಲ, ಕ್ಷಮ ಅಂತ ಹೇಳಿದ್ರೆ ಕೆಟ್ಟ ಕನಸಿಗೆ ಕ್ಷ ಅಂತ ಕರೀತಾರೆ, ಅದನ್ನು ಕೆಟ್ಟ ಕನಸು ಕೊಡ್ತಾನೆ, ಕೆಟ್ಟ ಕನಸು ತೆಗಿತಾನೆ, ಆದ ಕಾರಣ ಕ್ಷ ಮಾ ಅಂತ. ಹೇಗೆ ದಾ ಅನ್ನೋದು ದದಾತಿ ಗ್ಯತಿ, ಎರಡು ವಿರುದ್ಧಾರ್ಥಗಳನ್ನು ಕೊಡುತ್ತೆ. ದಾ ಅಂದ್ರೆ ಕೊಡುವುದು, ತೆಗೆಯುವುದು ಎರಡು. ಅದೇ ವಿಧವಾಗಿ ಮಾ ಅಂದ್ರೆ ಮಾತಿ ಅಭಿಮಾತಿ ಅಂತೆ. ಮಾತಿ ಅಂತ ಹೇಳಿದಾಗ ನಿರ್ಮಾತಿ, ನಿರ್ಮಾಣ ಮಾಡುವುದು, ಕೊಡುವುದು, ನಿರ್ಮಾಣ ಮಾಡುವುದು, ಕನ್ಸ್ಟ್ರಕ್ಟಿಂಗ್ ಬಿಲ್ಡಿಂಗ್ ಅಂತ, ಆರ್ ಟೇಕಿಂಗ್ ಔಟ್ ದ ಬಿಲ್ಡಿಂಗ್. ಅದಕ್ಕೆ ಅಭಿಮಾತಿ, ನಿರ್ಮಾತಿ, ನಿರ್ಮಾಣ ಮಾಡುವುದು ಇಲ್ಲ ನಿರ್ಮೂಲ ಮಾಡುವುದು, ಎರಡಕ್ಕೂ ಕೂಡ ಮಾ ಅನ್ನುವ ಶಬ್ದ ಬರುತ್ತೆ. ಆ ಕಾರಣದಿಂದ ಕ್ಷಮ ಅಂತ ಹೇಳಿದ್ರೆ ಕ್ಷತ್ವವನ್ನು ಕೊಡುವುದು, ತೆಗೆಯುವುದು, ಸ್ವಪ್ನವನ್ನು ಸ್ವಪ್ನ ಕೊಡುವುದು, ತೆಗೆಯುವುದು, ನಾಶವನ್ನು ಕೊಡುವುದು, ತೆಗೆಯುವುದು, ನಾಶ ಪ್ರದಾಯಕ, ನಾಶ ಪರಿಹಾರಕ, ಎರಡೂ ಕ್ಷಮದಲ್ಲಿ ಬರುತ್ತೆ. ಕ್ಷ ಕ್ಷಾಮ ಅಂತ ಹೇಳಿದ್ರೆ ಕ್ಷಮಕ್ಕೆ ಬರುವ ಅರ್ಥಗಳೆಲ್ಲ ಕ್ಷಾಮಕ್ಕೆ ಬರುತ್ತೆ. ಅಷ್ಟೇ ಅಲ್ಲದೆ ಕ್ಷಾಮ ಅನ್ನುವುದಕ್ಕೆ ಇನ್ನು ಕೂಡ ವಿಶೇಷ ಅರ್ಥಗಳು ಬರುತ್ತೆ. ಕ್ಷಾಮ ಅಂತ ಹೇಳಿದರೆ ಕ್ಷ ಅಂತ ಹೇಳಿದರೆ ಭೂಮಿಗೆ ಕ್ಷ ಅಂತ, ಕ್ಷಮ ಕ್ಷ ಭೂಮಿ ಅಂತೇಳಿ, ಆ ಕ್ಷಮ ಕ್ಷ ಭೂಮಿ ಅದನ್ನು ಮಾ ನಿರ್ಮಾಣ ಅಂದ್ರೆ ಭೂಮಿಯನ್ನು ಕ್ರಿಯೇಟರ್ ಆಫ್ ದ ಅರ್ಥ್ ಅಂತೇಳಿ ಭೂಮಿಯನ್ನು ನಿರ್ಮಾಣ ಮಾಡಿದ್ದಾನೆ. ಇಲ್ಲ ಮೀಯತೆ ಭೂಮಿಯನ್ನು ಅಳೆದು ಅಂದ್ರೆ ಭಗವಂತ ತ್ರಿವಿಕ್ರಮಾವತಾರ ವಾಮಾವತಾರ ಮಾಡಿದಾಗ ಭೂಮಿಯನ್ನು ಅಳೆದಿದ್ದಾನೆ. ಅದರಿಂದ ಕ್ಷಮ ಕ್ಷಾಮ ಅನ್ನೋದು, ಕ್ಷಮ ಅಂದ್ರೆ ಕ್ಷಾಮ, ಕ್ಷ ಭೂಮಿಯನ್ನು ಮಾತಿ ಮೆಜರ್ ಮಾಡಿದ್ದಾನೆ ಅಂದ್ರೆ ಭೂಮಿಯನ್ನು ಅಳೆದಿದ್ದಾನೆ, ಭೂಮಿಯೆಲ್ಲ ಆಕ್ರಮಣ ಮಾಡಿದ್ದಾನೆ ಅದರ ಕ್ಷಾಮ ಅಂತೇಳಿ. ಇಲ್ಲ ಕ್ಷ ಅಂದ್ರೆ ನಿದ್ದೆ, ನಿದ್ದೆಯನ್ನು ಮಾತಿ ನಿರ್ಮಾಣ ಮಾಡ್ತಾನೆ, ಇಲ್ಲ ನಿದ್ದೆಯನ್ನು ಹೋಗಲಾಡಿಸ್ತಾನೆ ಅದು ಕ್ಷ. ನಿದ್ದೆಯನ್ನು ಮಾತಿ ಕೊಡುವವನು ತೆಗೆಯುವವನು, ಎರಡು ಕೂಡ ಕ್ಷಾಮ ಶಬ್ದದಲ್ಲಿ ಬರುವಂತಹದ್ದು. ಅದೇ ಕ್ಷಾಮ ಅಂದ್ರೆ ಕ್ಷಮಾಗುಣವುಳ್ಳವನು ಅಂತೇಳಿ, ಕ್ಷಮಾಗುಣಕ್ಕೆ ನಿಯಾಮಕನಾಗಿದ್ದಾನೆ ಕ್ಷಾಮ ಅಂತೇಳಿ. ಇಲ್ಲ ಕ್ಷೀನಯತೆಯನ್ನು ಮಾತಿ ಕೊಡ್ತಾನೆ, ನಿರ್ಮೂಲ ಮಾಡ್ತಾನೆ ಅಂತೇಳಿ. ಈ ವಿಧವಾಗಿ ಈ ಕ್ಷಾಮ ಶಬ್ದವನ್ನು ನಾವು ತಿಳ್ಕೋಬಹುದು. ಅದಾದ ಮೇಲೆ ಕ್ಷಮ ಕ್ಷಾಮಕ್ಕೆ ಎರಡು ಪರ್ಯಾಯ, ಕ್ಷಮದ ಅರ್ಥಗಳೆಲ್ಲ ಕ್ಷಾಮಕ್ಕೆ ಮಾಡಬಹುದು, ಕ್ಷಾಮದ ಅರ್ಥಗಳೆಲ್ಲ ಕ್ಷಮಕ್ಕೆ ಮಾಡಬಹುದು. ಅಷ್ಟೇ ಅಲ್ಲದೆ ವಿಶೇಷವಾದ ಅರ್ಥಗಳನ್ನು ಮಾಡಬಹುದು. ನಾನು ಕ್ಷಮದಲ್ಲಿ ಕ್ಷಮಾಪಣೆ ಗುಣ, ಕ್ಷಾಮದಲ್ಲಿಯೂ ಕ್ಷಮಾಪಣೆ ಗುಣ ಇದೆ. ಅದೇ ಕ್ಷಾಮದಲ್ಲಿ ಭೂಮಿಯ ಶಬ್ದಗಳ ಅರ್ಥಗಳು ಯಾವ್ದಿದೆ ಕ್ಷಮದಲ್ಲಿ ಇಲ್ಲ. ಕೆಲವು ಯುನೀಕ್ ಆಗಿರುವಂತಹದ್ದು, ಕೆಲವು ಕಾಮನ್ ಆಗಿರುವಂತಹದ್ದು. ಕಾಮನ್ ಆಗಿರುವುದು ಕ್ಷಮಾಗುಣ ಎರಡರಲ್ಲಿ ಕಾಮನ್ ಆಗಿರುವಂತಹದ್ದು. ಯುನೀಕ್ ಆಗಿರುವಂತಹದ್ದು ಕ್ಷಮ ಅಂತ ಹೇಳಿದ್ರೆ ನಾನಾ ವಸ್ತುಗಳಲ್ಲಿ ವಿಶೇಷವನ್ನು ಕೊಡುವುದು, ನಾನಾ ವಸ್ತುಗಳಲ್ಲಿ ಅದಕ್ಕೆ ಬೇಕಾದಂತಹ ಭೇದವನ್ನು ಕೊಡುವುದು, ಅದೆಲ್ಲ ಕೂಡ ಕ್ಷಮದಲ್ಲಿ ಅದಕ್ಕೆ ಯುನೀಕ್ ಆಗಿರುವಂತಹದ್ದು, ಅದು ಕ್ಷಮ ಶಬ್ದದಲ್ಲಿ ಬರುವಂತಹದ್ದು. ಕ್ಷಮ ಅಂತ ಹೇಳಿದರೆ ಭಕ್ತರಿಗೆ ಕ್ಷೇಮವನ್ನು ಕೊಡ್ತಾನೆ ಅನ್ನುವುದು, ಪ್ರತಿಯೊಂದು ಪದಾರ್ಥಗಳಲ್ಲಿರುವ ವಿಶೇಷವನ್ನು ಕೊಡ್ತಾನೆ ಅನ್ನುವುದು, ಇದು ಕ್ಷಮ ಶಬ್ದಕ್ಕೆ ವಿಶೇಷವಾಗಿರುವಂತಹದ್ದು. ಕ್ಷಾಮ ಶಬ್ದಕ್ಕೆ ಭೂಮಿಗೆ ಸಂಬಂಧಪಟ್ಟ ಅರ್ಥಗಳು ವಿಶೇಷವಾಗಿರುವಂತಹದ್ದು, ಅದು ಕ್ಷಾಮಕ್ಕೆ ಮಾತ್ರ ಹೇಳುವಂತಹ ಅರ್ಥಗಳು. ಸೊ ಕೆಲವು ಅರ್ಥಗಳು ಎರಡಕ್ಕೂ ಹೇಳಬಹುದು, ಕೆಲವು ಕ್ಷಮಕ್ಕೆ ಮಾತ್ರ ಹೇಳಬಹುದು, ಕೆಲವು ಕ್ಷಾಮಕ್ಕೆ ಮಾತ್ರ ಹೇಳಬಹುದು. ಕ್ಷಾಮಕ್ಕೆ ಮಾತ್ರ ಹೇಳುವುದು ಭೂಮಿಗೆ ಸಂಬಂಧಪಟ್ಟ ಅರ್ಥಗಳು ಹೇಳುವಾಗ ಕ್ಷಾಮ ಅನ್ನುವುದಕ್ಕೆ ವಿಶೇಷವಾಗಿ ಹೇಳುವಂತಹದ್ದು ಅರ್ಥ ಇದೆ. ನಿದ್ದೆಗೆ ಸಂಬಂಧಪಟ್ಟದ್ದು ಹೇಳುವಾಗ ಕ್ಷಾಮಕ್ಕೆ ವಿಶೇಷವಾಗಿರುವಂತಹದ್ದು, ಸ್ವಪ್ನಕ್ಕೆ ಸಂಬಂಧಪಟ್ಟ ಅರ್ಥಗಳನ್ನು ಹೇಳುವಾಗ ಕ್ಷಮಕ್ಕೆ ವಿಶೇಷವಾಗಿ ಹೇಳುವಂತಹದ್ದು, ಈ ವಿಧವಾಗಿ ಅದನ್ನು ನಾವು ನೋಡಿದ್ವಿ. ಅದಾದ ಮೇಲೆ ಸಮೀಹನಃ ಅಂತೇಳಿ, ಇದು ಕ್ಷಮೀಹನಃ ಕೆಲವು ಪಾಠಗಳಾದರೆ ಅದು ಕ್ಷಮೀಹನ ಅಲ್ಲ, ಸಮೀಹನ ಅನ್ನುವುದೇ ಕರೆಕ್ಟ್ ಪಾಠ. ಯಾಕಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಬರೆಯುವಂತಹದ್ದು 444 444th ವರ್ಡ್ ಅದು ಸಮೀಹನಃ. ಸಮ್ಯಕ್ ಈಹ ಇಚ್ಛಾ ಅನ್ನೋದು, ಈಹ ಶಬ್ದಕ್ಕೆ ಸಂಸ್ಕೃತದಲ್ಲಿ ಇಚ್ಛಾ ಅಂತಿದೆ. ಸಮೀಹನಃ ಅಂದರೆ ಸಮ್ಯಕ್ ಈಹತೆ ಚೇಷ್ಟತೆ, ಇಚ್ಛೆ ಕೊಟ್ಟು ಚೇಷ್ಟೆಗಳನ್ನು ಮಾಡಿಸ್ತಾನೆ ಅಂದ್ರೆ ವ್ಯಾಪಾರಗಳು, ಜೀವನ ವ್ಯಾಪಾರಗಳನ್ನು ಎಲ್ಲ ಜೀವರಾಶಿಗಳಿಂದ ಚಟುವಟಿಕೆಗಳನ್ನು ಚೆನ್ನಾಗಿ ಮಾಡಿಸ್ತಾನೆ. ಸಮ್ಯಕ್ ಈಹತೆ ಚೇಷ್ಟತೆ ಅಂತೇಳಿ, ಎಲ್ಲ ಜೀವರಿಂದ ಎಲ್ಲ ವ್ಯಾಪಾರಗಳನ್ನು ಚೆನ್ನಾಗಿ ಮಾಡಿಸ್ತಾನಾದ ಕಾರಣ ಸಮೀಹನ ಅಂತೇಳಿ. ಅಷ್ಟಿರದ ಅವನ ಇಚ್ಛೆ ಸಮ್ಯಕ್ ಈಹ, ಅವನ ಇಚ್ಛೆ ಸ್ವರೂಪಾತ್ಮಕವಾದ ಇಚ್ಛೆ ಅವನದು ಪೂರ್ಣವಾಗಿ ಇರುವಂತಹದಕ್ಕೆ ಸಮೀಹನಃ. ಸಮ್ಯಕ್ ಈಹ ಈಹನ ಇಚ್ಛೆ, ಅವನು ಪೂರ್ಣ ಇಚ್ಛಾ ಸ್ವರೂಪನಾಗಿದ್ದಾನೆ ಭಗವಂತ ಅಂದ್ರೆ ಅವನ ಇಚ್ಛಾ ಮಾತ್ರದಲ್ಲಿ ಎಲ್ಲವನ್ನು ಮಾಡ್ತಾನ ಅವನಿಗೆ ಸಮೀಹನ ಅಂತೇಳಿ. ಇಲ್ಲ ಸಮೀಹನಃ ಅಂತ ಹೇಳಿದ್ರೆ ಚೆನ್ನಾಗಿ ಅಭಿಲಾಷ ಮಾಡುವನು ಅಂದ್ರೆ ಭಗವಂತ ಯಾವುದು ಇಚ್ಛೆ ಮಾಡಿದ್ರೆ ಅವನು ಇಚ್ಛೆ ಮಾಡಿದೆಲ್ಲ ಆಗತ್ತೆ ಮಾತ್ರ ಅಲ್ಲ, ಅವನು ಇಚ್ಛೆ ಮಾಡೋದೆಲ್ಲ ಸರಿಯಾಗಿಯೂ ಇರುತ್ತೆ. ನಾಟ್ ಓನ್ಲಿ ವಾಟ್ ಎವರ್ ಇಟ್ ಡಿಸೈರ್ಸ್ ಇಟ್ ಬಿಕಮ್ಸ್ ಟ್ರೂ, ಅಷ್ಟು ಮಾತ್ರ ಅಲ್ಲ. ಸಪೋಸ್ ಸಂಬಡಿ ಮೇ ಡಿಸೈರ್ ಫಾರ್ ರಾಂಗ್ ಥಿಂಗ್ ಇಟ್ ಮೇ ಬಿಕಮ್ ಟ್ರೂ ಆಲ್ಸೋ. ಹಾಗಲ್ಲ, ಭಗವಂತ ಮಾಡುವ ಎಲ್ಲ ಇಚ್ಛೆಗಳು ಒಳ್ಳೆಯದೇ ಅಂದ್ರೆ ಭಗವಂತ ಮಾಡುವ ಇಚ್ಛೆಗಳು ನಮಗೆ ಎಲ್ಲ ತಪ್ಪು ತೋರಬಹುದು, ಅದು ನಮ್ಮ ದೋಷ ಅಷ್ಟೇ. ಪರಮಾತ್ಮನ ಇಚ್ಛೆಗಳೆಲ್ಲ ಕೂಡ ಚೆನ್ನಾಗಿ ಇರುವಂತಹ ಅಭಿಲಾಷೆ ಇಚ್ಛೆಗಳು ಉಳ್ಳವನು, ಅದಕ್ಕೆ ಸಮೀಹನಃ ಅಂತೇಳಿ. ಇದು ಭಗವಂತನಿಗೆ ಸಮೀಚೀನವಾದ ಅಭಿಲಾಷೆ ಚೇಷ್ಟೆ, ಭಗವಂತನ ವ್ಯಾಪಾರಗಳೆಲ್ಲ ಕೂಡ ಚೆನ್ನಾಗಿ ನಡೆಯುತ್ತೆ, ಆ ಕಾರಣದಿಂದ ಅವನಿಗೆ ಸಮೀಹನ ಅಂತ ಕರೀತಾರೆ. ಈ ವಿಧವಾಗಿ ಕ್ಷಮ ಕ್ಷಾಮ ಸಮೀಹನಃ ಅನ್ನುವ ಹೆಸರುಗಳಿಂದ ಕರೆಯಲ್ಪಡುವಂತಹ ಭಗವದ್ ರೂಪಗಳು ಈ ಮೂರು ಹೆಸರುಗಳಿಂದ ಇದ್ದು, ಭಗವಂತ ಸುಮನಸಾಸುರರೊಳಗೆ ಅಹಂ ಮಮನ ಮಮ ಎಂದಿ ಉಪಾಸನೆ ಗೈವ ಪ್ರಾಂತದಲ್ಲಿ, ಪ್ರಾಂತದಲ್ಲಿ ಪ್ರಾಂತ ಅಂದ್ರೆ ಪ್ರಕೃಷ್ಟ ಅಂತ ಕೊನೆಗೆ ಅಂದ್ರೆ ಅಟ್ ದ ಎಂಡ್ ಅಂದ್ರೆ ಏನು, ಅವರ ಸಾಧನೆ ಮುಗಿತು, ಸಂಸಾರಾವಸ್ಥೆ ಮುಗಿದು ಮೋಕ್ಷಕ್ಕೆ ಹೋದಾಗ, ಮೋಕ್ಷದಲ್ಲಿಯೂ ಕೂಡ ಮೋಕ್ಷಾವಸ್ಥೆಯಲ್ಲಿ ಕೂಡ ಇಲ್ಲ, ಪರಿಪಕ್ವ ದಶೆ ಬಂದಾಗಲೂ ಕೂಡ ಪ್ರಾಂತ, ಸಂಸಾರದಲ್ಲಿ ಪ್ರಾಂತ ಅಂದ್ರೆ ಪರಿಪಕ್ವ ದಶೆ, ಇಲ್ಲ ಈ ಸಂಸಾರವನ್ನು ಬಿಟ್ಟು ಹೋದ ಪ್ರಾಂತ ಅಂದ್ರೆ ಮೋಕ್ಷಾವಸ್ಥೆ, ಈ ಎರಡರಲ್ಲಿ ಕೂಡ ಭಗವಂತ ಏನು ಮಾಡ್ತಾನೆ, ಸುಮನಸ ಅಸುರರೊಳಗೆ ಅಹಂ ಮಮ ನಮಮ ಎಂದು ಉಪಾಸನೆ ಏನು ಮಾಡ್ತಾನೆ. ಸುಮನಸರು ಅಂದ್ರೆ ದೇವತೆಗಳು, ಅಸುರರು ಅಂದ್ರೆ ರಾಕ್ಷಸರು, ದೇವ ಸ್ವಭಾವವುಳ್ಳವರು ರಾಕ್ಷಸ ಸ್ವಭಾವವುಳ್ಳವರು. ಮನುಷ್ಯರು ಹೇಳಲಿಲ್ಲವಲ್ಲ ಅಂದ್ರೆ ಮನುಷ್ಯರಲ್ಲಿ ದೇವ ಸ್ವಭಾವ ಇರುವ ಮನುಷ್ಯರು ಅವರು ಸುಮನಸರೊಳಗೆ ಹೋಗಿ ಸೇರ್ತಾರೆ, ಮನುಷ್ಯರೊಳಗೆ ದೈತ್ಯ ಸ್ವಭಾವ ಇರುವಂತಹ ಮನುಷ್ಯರು ಅವರು ಅಸುರರೊಳಗೆ ಸೇರ್ತಾರೆ. ಸೊ ಎರಡರೊಳಗೂ ಈ ವಿಧವಾಗಿ ಏನು ಮಾಡ್ತಾನೆ ಭಗವಂತ, ಯಾರಾದ್ರೆ ಒಳ್ಳೆ ಸತ್ವ ಸಾತ್ವಿಕ ಸಜ್ಜನ ಜೀವರಾಶಿಗಳಿದ್ದಾರೋ ದೇವತಾದಿಗಳು, ಅವರ ಒಳಗೆ ಭಗವಂತ ನಿಂತು ಏನು ಮಾಡ್ತಾನೆ, ನ ಮಮ ನ ಅಹಂ, ನಾನು ಅಲ್ಲ, ನಾನು ಸ್ವತಂತ್ರನಲ್ಲ, ಇದು ಯಾವುದು ನನ್ನದಲ್ಲ, ಎಲ್ಲದೂ ಭಗವಂತನದು, ಎಲ್ಲವೂ ಮಾಡಿಸುವನವನೇ ಅನ್ನುವ ಉಪಾಸನೆಯನ್ನು ಕೊಟ್ಟು ಅವರ ಆ ಅನುಸಂಧಾನವನ್ನು ಕೊಟ್ಟು ಅವರನ್ನು ಕಾಪಾಡ್ತಾನೆ. ಇದು ಭಗವಂತ ಮಾಡುವ ಕಾರ್ಯ. ಸೊ ಇದು ಸುಮನಸರ ಒಳಗಿಂದ ಅವರ ಒಳಗೆ ಇದ್ದು ಮಾಡಿ ಮಾಡಿಸುವ ಕಾರ್ಯ. ಅಸುರರ ಒಳಗೆ ದೈತ್ಯ ಸ್ವಭಾವವುಳ್ಳವರ ಅವರ ಒಳಗೆ ಇದ್ದು ಅಹಂ ಮಮ ಅನ್ನುವುದನ್ನು ಕೊಡ್ತಾನೆ. ಅಹಂಕಾರ ಮಮಕಾರಗಳನ್ನು, ಇದು ನನ್ನದು, ನಾನೇ ಎಲ್ಲವನ್ನು ಮಾಡ್ತೀನಿ, ನಾನು ಸ್ವತಂತ್ರ, ಭಗವಂತ ಅನ್ನುವನು ಅವನು ಏನು ಇಲ್ಲ, ಅವನೇನು ಮಾಡ್ತಾ ಇಲ್ಲ, ಮಾಡಿಸ್ತಾ ಇಲ್ಲ, ನಾನೇ ಮಾಡ್ತಾ ಇದ್ದೀನಿ, ಅವನು ನನಗೆ ಬೇಕಾಗಿಲ್ಲ ಅಂತ ಹೇಳಿ ಹೀಗೆ ದುಷ್ಟ ಸ್ವಭಾವ ಇರುವಂತಹ ದೈತ್ಯರ ಒಳಗೆ ನಿಂತು ಆ ಉಪಾಸನೆಯನ್ನು ಅವರಿಂದ ಮಾಡಿಸ್ತಾನೆ. ಅಹಂ ಮಮ ಕಾರಗಳನ್ನು, ಅಹಂಕಾರ ಮಮಕಾರವನ್ನು ಕೊಟ್ಟು ಅವರಿಂದ ಸಾಧನೆಯನ್ನು ಮಾಡಿಸ್ತಾನೆ ಭಗವಂತ. ಅಷ್ಟೇ ಅಲ್ಲದೆ ಆ ದೇವ ದೈತ್ಯರು ನಮ್ಮ ಒಳಗೆ ಕೂಡ ನಿಂತು, ಅವರು ತತ್ವಾಭಿಮಾನಿ ದೇವತೆಗಳು, ತತ್ವಾಭಿಮಾನಿ ಅಸುರರು ಇದ್ದಾರೆ, ಅವರ ಮೂಲಕವಾಗಿ ಕೂಡ ಅವರಿಗೆ ಕೂಡ ಆ ಪ್ರೇರಣೆಯನ್ನು ಕೊಡ್ತಾನೆ, ಅವರಿಂದ ನಮಗ ನಮ್ಮಂತವ್ರಿಗೂ ಆ ಪ್ರೇರಣೆಯನ್ನು ಕೊಡಿಸ್ತಾನೆ ಭಗವಂತ. ಇದೆಲ್ಲ ಮಾಡುವುದು ಭಗವಂತನೇ. ಈ ವಿಧವಾಗಿ ಭಗವಂತ ಎಲ್ಲರ ಒಳಗೂ ಇದ್ದು ನಮ್ಮ ಎಲ್ಲರ ಒಳಗಿಂದಲೂ ಕೂಡ ಈ ವಿಧವಾದಂತಹ ಉಪಾಸನೆಯನ್ನು ಮಾಡಿಸ್ತಾನೆ ಅಂತ ಹೇಳಿ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೇನನ್ನು ಪ್ರಶ್ನೆ ಇದ್ರೆ ಕೇಳಬಹುದು, ಇಲ್ಲಾಂದ್ರೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇನ್ನು ವಿಸ್ತಾರವಾದ ನೋಡೋಣ. ಶಿಕ್ಷಣ ಅರ್ಪಣಸ್ತು.